हयग्रीवं चिदानन्द विग्रहं सदनुग्रहं दशग्रीवच्छिदं शापान्मणिग्रीवविमोचनं स्वनामग्रहणादेवानिरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरसरणसे उत्तुङ्गवाक्तरङ्गाय मध्वरुद्राब्धये नमः। गुरुमखिलगुणज्ञं सद्गुणैकाधिवासं शमदमपरिनिष्टं सत्त्वनिष्टं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। नीलाकरार्चितानन्तलीलागोपालपालितान् विद्यापयोनिधीन् वन्दे ब्रह्म विद्यागुरुन् मम। ब्रह्मचर्याहरिप्रीति सुविद्यावादशालिनः इष्टदान् कष्टहर्त्रोन्नः विद्यामान्यान् मुनीन् नुमः। वादिराजपदद्वन्द्ववारिजासक्तमानसान् विश्वप्रियगुरून् वन्दे मन्दोहं देवि शुद्धये। सत्यं सत्यं पुनःसत्यं विष्णुतीर्थप्रसादतः सर्वे कामाः भवन्त्येव शपथो बिम्बसन्निधौ। चिन्तामणिं सभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धि नारायण बुद्धिसम्पत्पदायकं विज्ञान विमलं शान्तं विजयाख्यगुरुं भजे। श्रीगुरुभ्यो नमः। हरिः ओम्। ॐ जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदयादिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ. ಶಿಷ್ಯನಾದವ ಇಲ್ಲಿ ಹೇಳ್ತಾ ಇದ್ದಾರೆ, ನನ್ನನ್ನು ಪಡೆಯಬೇಕಾದರೆ ಯಮ ನಿಯಮಗಳನ್ನು ಅನುಸಾರ ಮಾಡಬೇಕು, ಅನುಸರಿಸಬೇಕು. ಯಮ ನಿಯಮಗಳ ಅನುಸಾರ ಆಗಬೇಕಾದರೆ ಅದರ ಶಿಕ್ಷಾ ಪಡೆಯಬೇಕು. ಶಿಕ್ಷಾ ಪಡೆಯಬೇಕಾದರೆ ಗುರುಗಳನ್ನು ಸೇವಾ ಮಾಡಬೇಕು ಅಂತ ಹೇಳಿದರಲ್ವಾ ನಿನ್ನೆವರೆಗೂ. ಇಲ್ಲಿ ಹೇಳ್ತಾರೆ, ಗುರುಪ್ರಸಾದ ಹೇತೂನ್ ಆಹ. ಆ ಗುರುಗಳಲ್ಲಿ ಸೇವಾ ಮಾಡುತ್ತಾ ಅವರ ಪ್ರಸಾದ ಪಡೆಯಬೇಕಾದರೆ ಏನೇನಿರಬೇಕು, ಏನಿರಬಾರದು ನಮ್ಮಲ್ಲಿ ಹೇಳ್ತಾ ಇದ್ದಾರೆ. ಅಮಾನಿ ಅಮತ್ಸರೋ ದಕ್ಷೋ ನಿಗಮೇ ದೃಢಸೌಹೃದ ಅಸತ್ವರೋ ಅರ್ಥಜಿಜ್ಞಾಸು ಅನಸೂಯು ಅಮೋಘವಾಕ್. ಹಾ, ಶಿಷ್ಯರಾದ ಅಂದರೆ ನಮಗಿರಬೇಕಾದ ಲಕ್ಷಣಗಳು, ಇವುಗಳನ್ನು ನಾವು ಬೆಳೆಸಿಕೊಳ್ಳಬೇಕು. ಬೆಳೆಸಿಕೊಳ್ಳಬೇಕು ಅಂದರೆ ಒಳಗಿರತಕ್ಕ ಭಗವಂತನ ಶರಣಾಗತರಾಗಿ ಈ ಒಂದು ಗುಣಗಳು ನಮ್ಮಲ್ಲಿ ಬರುವಂತೆ ನಾವು ಭಗವಂತನ ಪ್ರಾರ್ಥನೆ ಮಾಡಿ ಪಡೆಯಬೇಕು ಎಂಬುದನ್ನು ಹೇಳ್ತಾ ಇದ್ದಾರೆ. ಅಮಾನಿ ಶಿಷ್ಯನಾದವ ಅಹಂಕಾರ ಇಲ್ಲದೇ ಇರಬೇಕು. ಅಹಂಕಾರ ಇಲ್ಲದವನೇ ಶಿಷ್ಯ. ಅಲ್ಲ, ಯಾವ ರೀತಿಯ ಅಹಂಕಾರ? ನಾನಾ ರೀತಿಯ ಅಹಂಕಾರಗಳು ಇರಬಹುದು. ನಾನಿಂಥ ವಂಶಕ್ಕೆ ಸಂಬಂಧಪಟ್ಟವನೆಂಬ ಅಹಂಕಾರ, ಇದನ್ನು ಅರಣ್ಯಕಾಚಾರ್ಯರು ಚೆನ್ನಾಗಿ ಸಾರೋದ್ಧಾರದಲ್ಲಿ ಹೇಳ್ತಾರೆ. ಇಂಥಿಂಥ ವಂಶಗಳಿಗೆ ಸಂಬಂಧಪಟ್ಟವರೆಂಬ ಅಹಂಕಾರ, ಹಾಗೆ ಇಷ್ಟು ದುಡ್ಡಿದೆ, ರೂಪವಿದೆ, ನಮ್ಮಪ್ಪ ಇಂಥವ, ಹಾಗೆ ಹೀಗೆ, ಇದೆಲ್ಲ ದೆವ್ವಗಳು ತಲೆಯಲ್ಲಿದ್ದರೆ ಅಹಂಕಾರ ತಾನಾಗಿ ಬರುತ್ತೆ. ಅದಕ್ಕೆ ಅಹಂಕಾರ ರಹಿತನಾಗಿರಬೇಕು. ಆ ಅಹಂಕಾರ ರಹಿತನಾಗಿರಬೇಕಾದ್ರೆ ಏನು ಮಾಡಬೇಕು? ಇವೆಲ್ಲ ಫ್ಯಾಕ್ಟರ್ಸ್ ಇದೆಯಲ್ಲ ಅಂತ ಹೇಳಿದ್ರೆ, ದೇವ ಅನುಗ್ರಹ ಮಾಡಿ ಕೊಟ್ಟದ್ದಕ್ಕೆ ಇವೆಲ್ಲ ನನಗಿವೆ. ದೇವ ಒಂದು ಕ್ಷಣ ತನ್ನ ಕರುಣೆ ತೆಗೆದು ಬಿಟ್ಟರೆ ಇವೆಲ್ಲ ಹೊರಟು ಹೋಗುತ್ತೆ ಅಂತ ತಲೆಯಲ್ಲಿ ಚೆನ್ನಾಗಿ ಬರಬೇಕು. ಅದನ್ನು ಹೇಳ್ತಾ ಇದ್ದಾರೆ. ಅಮಾನಿ ಅಮತ್ಸರ ಮಾತ್ಸರ್ಯ ಎಂಬುದಕ್ಕೆ ರಾಘವೇಂದ್ರ ಸ್ವಾಮಿ ಚೆನ್ನಾಗಿ ಹೇಳ್ತಾರೆ. ಏನು ಮಾತ್ಸರ್ಯ ಅಂದರೆ, ಇನ್ನೊಬ್ಬರ ವಶದಲ್ಲಿರತಕ್ಕ ಪದಾರ್ಥಗಳು, ವ್ಯಕ್ತಿಗಳ ಮೇಲೆ ನಮ್ಮ ಒಂದು ವಶಕ್ಕೆ ಅವು ಬರಲಿಲ್ಲ ಎಂಬ ದುಃಖವೇ ಮಾತ್ಸರ್ಯ. ಅದಿರಬಾರದಂತೆ ರಾಯರ ಚರಿತ್ರೆಯಲ್ಲಿ ನೋಡ್ತೀವಲ್ಲ, ರಾಯರು ಒಳ್ಳೆ ಅಧ್ಯಯನ ಚೆನ್ನಾಗಿ ಮಾಡ್ತಾ ಇದ್ರು. ಸುಧೀಂದ್ರರ ಹತ್ರ ಇದ್ದಾಗ ಚೆನ್ನಾಗಿ ಅಭ್ಯಾಸ, ಅದನ್ನು ಬರೆದಿರ್ತಾ ಇದ್ರು, ಎಲ್ಲ ಮಾಡ್ತಾ ಇದ್ರು. ಅದನ್ನು ಕಂಡರೆ ಆಗದೇ ಇರುವಂಥ ಶಿಷ್ಯರು ಇದ್ದರು. ತುಂಬ ಮಾತ್ಸರ್ಯ ಇತ್ತು ರಾಯರಲ್ಲಿರುವಂಥ ಆ ಒಂದು ಪ್ರತಿಭೆ, ಪ್ರೌಢಿಮೆ ನಮ್ಮಲ್ಲಿಲ್ಲ ಅಂತ ಅವರಿಗೆ ಭೀಕರವಾಗಿರತಕ್ಕಂಥ ಮಾತ್ಸರ್ಯ ಬಂತು. ಅದಕ್ಕೆ ರಾಯರ ಮೇಲೆ ಇಲ್ಲದ್ದೆಲ್ಲ ಸುಧೀಂದ್ರರಿಗೆ ಹೇಳಲಿಕ್ಕೆ ನೋಡಿದ್ದು, ತೊಂದರೆ ಕೊಡಲಿಕ್ಕೆ ನೋಡಿದ್ದು, ಎಲ್ಲ ಮಾಡಿದರು. ಇದು ಎಲ್ಲ ಕಡೆ ಇದ್ದೇ ಇರುತ್ತೆ. ಅದಕ್ಕೆ ಶಿಷ್ಯರಾದವರಿಗೆ ಹೇ ಗುರುಗಳು ಹೇಳಿದ ವಿದ್ಯಾ ನಮ್ಮಲ್ಲಿ ಸ್ಥಿರವಾಗಿ ನಿಲ್ಲಬೇಕಾದರೆ, ಅಸಲು ಬರಬೇಕಾದರೆ, ನಿಲ್ಲಬೇಕಾದರೆ ಮಾತ್ಸರ್ಯ ಇರಬಾರದು. ಎಲ್ಲ ಕಡೆ ಹೇಳ್ತಾರೆ ಭಾಗವತ, ಎಲ್ಲ ಕಡೆ ನಮಗೆ ಮಾತ್ಸರ್ಯ ಇರಬಾರದು ಅಂತ ಹೇಳ್ತಾರೆ. ದಕ್ಷ ದಕ್ಷ ಅಂದರೆ ಏನು? ಶಿಷ್ಯ ದಕ್ಷನಾಗಿರಬೇಕು ಅಂದರೆ ಗುರೂಪದಿಷ್ಟಾರ್ಥ ಗ್ರಹಣಪಟುಹು, ಗುರುಗಳು ಏನು ಹೇಳುತ್ತಾ ಇದ್ದಾರೆ ಅದನ್ನು, ಅವರು ಯಾವ ಅರ್ಥವನ್ನು ಹೇಳುತ್ತಾ ಇದ್ದಾರೆ ಎಂಬುದನ್ನು ಗ್ರಹಣ ಮಾಡುವುದರಲ್ಲಿ ಅವರು ಒಳ್ಳೆ ಸಮರ್ಥರಾಗಿರಬೇಕು. ಆವಾಗ ಗುರುಗಳಿಗೂ ಶಿಷ್ಯರಿಗೆ ಪಾಠ ಹೇಳಲಿಕ್ಕೆ ಆಸಕ್ತಿ ತುಂಬ ಬರುತ್ತೆ. ಇಲ್ಲದಿದ್ದರೆ ಆಸಕ್ತಿ ಅಲ್ಲಿಗಲ್ಲಿಗೆ ಹೊರಟು ಹೋಗ್ತಾ ಬರುತ್ತೆ. ಇದು ಸಾಮಾನ್ಯ ಗುರುಗಳಲ್ಲಿ. ಇನ್ನು ವಿಶೇಷ ಗುರುಗಳು ಅಂತಿದ್ದಾರೆ. ಆ ಮಹಾನುಭಾವರ ಪಾದಾರವಿಂದಕ್ಕೆ ನಮಸ್ಕಾರ ಮಾಡಿ ಇವತ್ತವರ ಆರಾಧನಾ ಒಬ್ಬರು. ಇಂಥ ಗುರುಗಳು ವಿದ್ಯಾಮಾನ್ಯರು, ಮಹಾನುಭಾವರು. ಅಲ್ಲಿ ಗುರುಕುಲದಲ್ಲಿ ಒಬ್ಬ ಹುಡುಗ, ಅವನಿಗೆ ಏನು ಹೇಳಿಕೊಟ್ಟರೂ ಬರ್ತಾ ಇಲ್ಲ. ಆ ಗುರುಕುಲದಲ್ಲಿರತಕ್ಕಂಥ ಎಲ್ಲ ಅಧ್ಯಾಪಕರು ಹೇಳಿದ್ದಾಯ್ತು, ಅವನಿಗೆ ಹೋಗ್ತಾ ಇಲ್ಲ ತಲೆಗೆ. ಕೊನೆಗೆ ಸ್ವಾಮಿಗಳ ಹತ್ರ ಬಂದು ಹೇಳಿದರು, ಇವನನ್ನು ಮನೆಗೆ ಕಳಿಸೋದು ಉತ್ತಮ, ಅಥವಾ ಮನೆಯವರು ಒಪ್ಪಿದರೆ ಮಠದಲ್ಲಿ ಕೆಲಸಕ್ಕಿಟ್ಕೊಂಡ್ರೆ ಉತ್ತಮ, ಇವನಿಗೆ ಓದಂತೂ ಬರಲ್ಲ ಅಂತ ನಿಶ್ಚಯ ಎಲ್ಲರೂ ಸೇರಿ ಮಾಡಿಬಿಟ್ರು. ಹೇಗೆ? ನಾನಾ ಪ್ರಯತ್ನ ಮಾಡಿದ್ರು, ಪಾಪ ಅವರು ಸುಮ್ಮನೆ ಹೇಳಿಲ್ಲ, ಎಲ್ಲ ಪ್ರಯತ್ನ ಮಾಡಿ 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 ಸಾಕಾಗಿ ಬಿಟ್ಬಿಟ್ರು. ಕೊನೆಗೆ ಅವನ ಕಳಿಸ್ಬೇಕಾದ್ರೆ ದೊಡ್ಡವರ ಹತ್ರ, ದೊಡ್ಡ ಸ್ವಾಮಿಗಳ ಹತ್ರ ಬಂದರು, ಸ್ವಾಮಿಯನ್ನು ಕಳಿಸ್ತೀವಿ. ಸ್ವಾಮಿಗಳು ಹೀಗೆ ನೋಡಿದ್ರಂತೆ. ನೋಡಿದ ಮೇಲೆ ಇರಲಿ, ಸ್ವಲ್ಪ ಕಾಲ ನನ್ನ ಹತ್ತಿರ ಇಟ್ಕೊಳ್ತೇನೆ, ಗುರುಕುಲದಲ್ಲಿ ನನ್ನ ಹತ್ತಿರ ಇಟ್ಕೊಳ್ತೇನೆ. ಸರಿ ಸ್ವಾಮಿ, ಆಯಿತು. ಅವನಿಗ ಒಂದು ಸಲ ಹೇಳಿದರೆ ತಲೆಗೆ ಹತ್ತೋದೇ ಇಲ್ಲ, ಎರಡು ಸಲ ಹೇಳಿದರೂ ಹೋಗಲ್ಲ, ಮೂರು ಸಲ ಹೇಳಿದರೂ ಹೋಗಲ್ಲ. ಅದಕ್ಕೆ ಸಾಕಾಯ್ತಲ್ಲರಿಗೂ. ಆದರೆ ಸ್ವಾಮಿಗಳು ಎಷ್ಟು ದೀಕ್ಷಾದಿಂದ ಅವನಿಗೆ ಹೇಳಿಕೊಟ್ರು ಅಂದರೆ, ಒಂದಲ್ಲ ಹತ್ತು ಸಲ ಹೇಳಿದರು, ಹತ್ತು ಸಲ ಬರೆಸಿದರು. ಹಾಗೆ ಅವನಿಂದ ಅಭ್ಯಾಸ ಮಾಡಿಸಿ ಕೊನೆಗೆ ವಿಶೇಷವಾಗಿ ಅದ್ಭುತವಾದ ಅನುವಾದ ಮಾಡುವಂತೆ ಮಾಡಿದರು. ಅದ್ಭುತವಾದ ಅನುವಾದ ಮಾಡುವಂತೆ ಮಾಡಿದರು. ಎಲ್ಲರೂ ಆಶ್ಚರ್ಯಪಟ್ಟರು. ಅಂಥ ವ್ಯಕ್ತಿತ್ವ ನಮ್ಮ ವಿದ್ಯಾಮಾನ್ಯರದ್ದು. ಅವರ ಮಾತುಗಳೆಲ್ಲ ಅದ್ಭುತ. ಶಿಷ್ಯರ ಮೇಲೆ ವಾತ್ಸಲ್ಯ ಅತ್ಯದ್ಭುತ. ಶಿಷ್ಯರ ಮೇಲೆ ವಾತ್ಸಲ್ಯ ಅತ್ಯದ್ಭುತ. ನಾನು ಆ ವಾತ್ಸಲ್ಯವನ್ನು ಮನಸಾರ ಅನುಭವಿಸಿದ್ದೇನೆ, ಆನಂದಪಟ್ಟಿದ್ದೇನೆ. ಆ ಮಹಾತ್ಮರದ್ದು ಶಿಷ್ಯರಿಗೆ ಹೇಳೋದು ಮಾತ್ರ ಅಲ್ಲ, ತಾವು ಸದಾ ಅನುಷ್ಠಾನ. ಏನು ಆಚಾರ್ಯ ಹೇಳಿದ್ದಾರೆ, ಏನು ಪೂರ್ಣ ನಿದ್ದೆ ತಡ್ಕೊಳ್ಳಿಕ್ಕಾಗಲ್ಲ ಅಂತ ಮಾಡಬೇಕು, ಬೇಗ ಎದ್ದು ಮತ್ತು ಅಧ್ಯಯನ ಮಾಡಬೇಕು ಅಂತ ಆಚಾರ್ಯನು ಹೇಳ್ತಾರೆ. ಅದು ಆ ಇಳಿ ವಯಸ್ಸಿನಲ್ಲಿ ಚೂರು ನೋಡಿದರೆ ಪುಸ್ತಕ ತೆರೆನೂ ಬರ್ತಾ ಇತ್ತು ಅವರಿಗೆ. ಅಂತಹ ಕಾಲಕ್ಕೆ ಚೂರು ಮಲಗಿದಂತೆ ಮಾಡಿ ಮತ್ತು ಎದ್ದು ರಾತ್ರಿಯೆಲ್ಲ ಓದ್ತಾ ಇದ್ರು. ಆ ವಯಸ್ಸಿನಲ್ಲಿ ಕೆಲವು ಗ್ರಂಥಗಳು ಬಾಯ್ಪಾಠ ಮಾಡ್ತಾ ಇದ್ರು. ಅದೆಲ್ಲ ನೋಡಿದರೆ ಆಶ್ಚರ್ಯ ಆಗುತ್ತೆ, ಕೇವಲ ದೇವತೆಗಳಿಗೆ ಸಾಧ್ಯ ಅದು. ಅಂಥ ಮಹಾನುಭಾವರು ಬಂದರು. ಅವರ ಶಿಷ್ಯ ಪ್ರಶಿಷ್ಯರೆಲ್ಲರೂ ಮಹಾ ವಿಶೇಷವಾಗಿರತಕ್ಕಂಥ ಸಿದ್ಧಿಯನ್ನು ಪಡೆದವರು ನಮ್ಮ ಅದಮಾರ ಸ್ವಾಮಿಗಳು. ವಿಶೇಷವಾಗಿ ನಾನೇ ದೊಡ್ಡ ಕಲ್ಲು, ನನ್ನನ್ನು ಕಟಿದು ಒಂದು ರೂಪಕ್ಕೆ ತಂದವರು ಅಂದರೆ ನಮ್ಮ ಅದಮಾರ ಸ್ವಾಮಿಗಳು, ನಮ್ಮ ಗುರುಗಳವರು. ಈಗಿನ ಅದಮಾರ ದೊಡ್ಡವರು ಏನಿದ್ದಾರೆ, ಮಹಾನುಭಾವರು, ಅವರು ನನಗೆ ಪೂರ್ಣ ಅನುಗ್ರಹ ಮಾಡಿದರು. ಅವರ ಅನುಗ್ರಹದಿಂದಲೇ ಇವತ್ತೇನಾದರೂ ಒಂದೆರಡು ಅಕ್ಷರ ಹೇಳಿಕೊಂಡಿದ್ದೇನೆ. ಅವರಿಗೆ ಪೂರ್ಣ ಅನುಗ್ರಹ ಮಾಡಿದವರು ನಮ್ಮ ವಿದ್ಯಾಮಾನ್ಯರು. ಹಾಗೆ ಅವರ ಶಿಷ್ಯ ಪ್ರಶಿಷ್ಯ ಪರಂಪರೆ, ಅವರ ಮೊದಲನೇ ವಿಶೇಷವಾದ ಶಿಷ್ಯರು ವಿಶ್ವೇಶತೀರ್ಥರು ಪೇಜಾರ ಸ್ವಾಮಿಗಳು. ಅವರ ಪ್ರಚಂಡ ಶಿಷ್ಯ ಸಂತತಿಯಂತೂ ಜಗತ್ತಿನಲ್ಲಿ ವ್ಯಾಪಿಸಿಬಿಟ್ಟಿದೆ. ಇಂತಹ ಅದ್ಭುತವಾಗಿರತಕ್ಕಂಥ ಶಿಷ್ಯರನ್ನು ಜಗತ್ತಿಗೆ ಕೊಟ್ಟಿರತಕ್ಕಂಥ ಮಹಾನುಭಾವರೇ ನಮ್ಮ ವಿದ್ಯಾಮಾನ್ಯ ತೀರ್ಥ ಗುರು ಸಾರ್ವಭೌಮರು. ಅವರ ಆರಾಧನಾ ಇವತ್ತು ವಿಶೇಷವಾಗಿ ದಶಮಿ, ಏಕಾದಶಿ, ದ್ವಾದಶಿ ಅಂಥ ಅವರ ಸ್ಮರಣೆ ಮಾಡಿದೆ. ಯಾಕೆ ಅಂದರೆ ಗುರುಗಳು ಅಂದರೆ ಹೇಗೆ, ಅವರು ಪ್ರತ್ಯೇಕ ವರ್ಗವರದ್ದು. ಸಾಮಾನ್ಯವಾಗಿ ಶಿಷ್ಯನಾದವ ಹೇಗಿರಬೇಕು, ಗುರುಗಳಿಗೆ ಸಂತೋಷ ಆಗುತ್ತೆ. ಗುರುಗಳು ಹೇಳಿದ್ದನ್ನು ವಿಷಯವನ್ನು ಗ್ರಹಣ ಮಾಡಿ ಹಾಗೇ ಗುರುಗಳ ಹತ್ರ ಒಪ್ಪಿಸಿದರೆ ಆ ಗುರುಗಳಿಗೆ ಆಗುವಷ್ಟು ಆನಂದ ಇನ್ಯಾವುದೂ ಇಲ್ಲ. ಈ ವಿಷಯ ಬಂದಾಗ ಅನೇಕ ಜನ ನೀವೆಲ್ಲರೂ ಇದ್ದೀರಾ, ಏನು ಹರಿಕಥಾಮೃತಸಾರ ಆಗಲಿ, ಭಾರತ ಆಗಲಿ, ಭಾಗವತ ಆಗಲಿ, ಅದು ಯಾವುದೇ ಪ್ರವಚನ ಆಗಲಿ, ಪಾಠ ಆಗಲಿ, ಇವೆಲ್ಲರೂ ಗ್ರಹಣ ಮಾಡ್ತಾ ಇದ್ದೀರಾ, ಅನುಸರಣೆ ಮಾಡ್ತಾ ಇದ್ದೀರಾ, ಭಾಳ ಖುಷಿಯಾಗುತ್ತೆ. ಅದರಲ್ಲಿ ನಾನು ಗೊತ್ತಿದ್ದವರು ಕೆಲವರು, ಗೊತ್ತಿಲ್ಲದವರು ತುಂಬ ಜನ ಇರ್ತೀರಾ. ಅದರಲ್ಲಿ ಮೊನ್ನೆ ಒಂದು ಅನುಭವ ಆಯಿತು. ಒಂದು ಕಡೆ ಬೆಂಗಳೂರಲ್ಲಿ ಮಠಕ್ಕೆ, ಶಾಕಾಂಬರಿ ಮಠಕ್ಕೆ ಹೋಗಿದ್ವಿ. ಅಲ್ಲಿಗೆ ಹೋದಾಗ ಒಬ್ಬರದು ವೈಕುಂಠ, ಅವತ್ತು ಮಾಸಿಕ ವೈಕುಂಠ ಎಲ್ಲ ಇತ್ತು. ಅವರ ಬಗ್ಗೆ ಹೇಳ್ತಾ ಇದ್ರು. ಅವರು ಇದ್ದಷ್ಟು ಕಾಲ ವಿಶೇಷವಾಗಿ ನನ್ನ ಪ್ರವಚನಗಳು ಕೇಳ್ತಾ ಕೊನೆವರೆಗೂ ಅದೇ ಕೇಳ್ತಾ ಇದ್ರು ಅವರು ಅಂತ ಕೇಳಿದ್ದೆ. ಹಾಗೆ ವಿಶೇಷವಾಗಿರತಕ್ಕಂಥ ಆ ಬಂದ ಗುಂಪೇನಿತ್ತು ಆ ಶ್ರಾದ್ದಕ್ಕೆ, ಅವರ ಪೈಕಿಯವರೆಲ್ಲ ಅದರಲ್ಲಿ ಎಲ್ಲರೂ ಪ್ರವಚನ ಕೇಳುವವರೇ, ನನಗೆ ಯಾರೂ ಪರಿಚಯ ಇಲ್ಲ. ಅವರೆಲ್ಲರೂ ಪುಸ್ತಕಗಳು ತಂದು ಬರ್ಕೊಂಡದ್ದು ತೋರಿಸಿ. ನೀವು ಪ್ರವಚನ ಮಾಡುವಾಗ ಕೆಲವು ವಿಷಯಗಳು ಹೇಳ್ತಾ ಇರ್ತೀವಿ, ಅದು ಬರೆಸುವಾಗ ಬರಲ್ಲ, ಆದ್ದರಿಂದ ಪ್ರವಚನ ಮಾಡುವಾಗಲೇ ಬರ್ಕೊಂಡ್ಬಿಡ್ತಾ ಇದ್ದೀವಿ ಅಂತ. ಅದೊಂದು ಪ್ರತ್ಯೇಕ ಪ್ರವಚನ, ಮತ್ತು ಪಾಠದ ಕಾಲಕ್ಕೆ ಬರೆಸಿದ್ದು ಪ್ರತ್ಯೇಕ. ಈ ಥರ ಏನೇನು ಭಗವಂತ ನನ್ನ ಬಾಯಿಂದ ನುಡಿಸ್ತಾ ಇದ್ದಾನೆ ಅದನ್ನು ಅಕ್ಷರಶಃ ಕೇಳಿ ಕೇಳಿ ಆನಂದಪಟ್ಟು ಅವರು ಆ ಸಂಭ್ರಮ ನೋಡಿದರೆ ನಂಗೆ ಬಹಳ ಆನಂದ ಆಯಿತು. ಹಾಗೆ ಅನೇಕ ಜನ ಇದ್ದಾರೆ, ನೀವೆಲ್ಲರಂಥವರೇ, ಅನೇಕ ಜನ ಇದ್ದೀರಾ. ಭಗವಂತ ನಿಮಗೆಲ್ಲ ಒಳ್ಳೇದು ಮಾಡಲಿ. ನಿಮಗೆಲ್ಲ ಈ ಏನು ಪಾಠ ಆಗಲಿ ಪ್ರವಚನ ಆಗಲಿ ಪ್ರಸಾದ ರೂಪೇಣ ಬರ್ತಾ ಇದೆ, ಅದೆಲ್ಲ ವಿದ್ಯಾಮಾನ್ಯರ ಪ್ರಸಾದ ನಿಮಗೆಲ್ಲ ಬರ್ತಾ ಇದೆ. ಯಾರಾದರೂ ನನ್ನ ಮೂಲಕವಾಗಿ ವಿಶೇಷವಾಗಿ ಯಾರ್ಯಾರು ಕೇಳ್ತಾ ಇದ್ದೀರಾ, ನೀವೆಲ್ಲರೂ ನೆನೆಯಬೇಕಾಗಿದ್ದು ವಿದ್ಯಾಮಾನ್ಯರನ್ನು. ತುಂಬ ಹರಸಿದರು, ತುಂಬ ಹರಸಿದರು, ಒಳ್ಳೆ ಪ್ರವಚನ ಎಲ್ಲರಿಗೂ ತಲುಪಲಿ ಅಂತ ತುಂಬ ಹರಸಿದರು ಮಹಾನುಭಾವರು. ಅದರಿಂದ ಚೂರು ಬದುಕೊಂಡಿದ್ದೇನೆ, ಎರಡು ಅಕ್ಷರಗಳನ್ನು ಹೇಳ್ತಾ ಇದ್ದೇನೆ. ಅವರ ಪದಾರವಿಂದಕ್ಕೆ ಸಾಷ್ಟಾಂಗ ನಮಸ್ಕಾರಗಳನ್ನು ನೀವೆಲ್ಲರೂ ಸಲ್ಲಿಸಿ, ನಾನು ಸಲ್ಲಿಸ್ತೇನೆ. ಗುರುಗಳು ಪ್ರೀತರಾಗಲಿ. ಇನ್ನಷ್ಟು ಅವರ ಅನುಗ್ರಹದಿಂದ ಈ ಜ್ಞಾನಯಜ್ಞ ಪಾಠ ಪ್ರವಚನಾದಿಗಳು, ವೇದ ಪಾಠ ಶಾಸ್ತ್ರ ಪಾಠ ಪ್ರವಚನಾದಿಗಳು ವಿಶೇಷವಾಗಿ ಬೆಳೆಯಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಇನ್ನು ಇನ್ನೊಬ್ಬರನ್ನು ನೆನೆಯಬೇಕು. ಯಾರಾದರೆ ವಿದ್ಯಾಮಾನ್ಯರಂಥ ಮಹಾನುಭಾವರಿಗೆ ಸನ್ಯಾಸ ಕೊಟ್ಟು ಭಂಡಾರಿಕರಿ ಮಠದಲ್ಲಿ ಆ ಪೀಠದಲ್ಲಿ ಕೂಡಿಸಿಟ್ರು, ಇವರು ಇಲ್ಲಿ ಬರಬೇಕು ಅಂತೇಳಿ ತಿಳ್ಕೊಂಡು, ಅವರೇ ನಮ್ಮ ಅದಮಾರು ಮಠದ ವಿಭುಧಪ್ರಿಯ ತೀರ್ಥರು. ಯಳತ್ತೂರು ಕೃಷ್ಣಾಚಾರ್ಯರಂಥ ಪಂಡಿತರು ಅವರ ಹತ್ರ ಆ ಪಾಠವನ್ನು ಕೇಳಿ ನಮಸ್ಕಾರ ಮಾಡಿಬಿಡ್ತಾ ಇದ್ದರಂತೆ. ಅಂಥ ಪಾಂಡಿತ್ಯ, ಅಂಥ ಕರುಣೆ, ಅಂಥ ವಿಶೇಷ ದೀಕ್ಷ ಮಹಾ ವ್ಯಕ್ತಿಗಳು ನಮ್ಮ ವಿಭುಧಪ್ರಿಯ ತೀರ್ಥರು. ಅವರ ಹೆಸರಲ್ಲೇ ಸಂಜೆ ಪಾಠದ್ದು ವಿಭುಧಪ್ರಿಯ ವೇದಾಂತ ಗುರುಕುಲ ಅಂತ ಶುರು ಮಾಡಿದ್ದೇನೆ. ಕರ್ನೂಲಲ್ಲಿ ಗುರುಕುಲ ಇಟ್ಟುಕೊಂಡು ಅದರಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಸುಧಾ ಪಂಡಿತರಾಗಿ ಬಂದರು, ಅವರಿಗೆ ಸುಧಾ ಮಂಗಳ ಆಯಿತು. ನಂತರ ಮತ್ತು ನಾನು ಬೆಂಗಳೂರಿಗೆ ಬಂದೆ. ಒಂದು ಗುರುಕುಲ ಇಟ್ಕೊಳ್ಳಿಕ್ಕೆ ವ್ಯವಸ್ಥೆ ಅವೆಲ್ಲ ಇದ್ದಿಲ್ಲ. ಕರ್ನೂಲಲ್ಲಿ ನನಗೆ ವಿಶೇಷವಾಗಿ ಮನೆಯಲ್ಲೇ ಎಲ್ಲ ಗುರುಕುಲ ಇತ್ತು. ಅಲ್ಲೇ ನನಗೇನು ಬಂದಿರುತ್ತೆ ಅದರಲ್ಲಿ ಅನ್ನವನ್ನು ಅವ್ರಿಗೆ ಹಾಕಿ ನಾನು ಊಟ ಮಾಡ್ತಾ ಇದ್ದೆ. ಆ ವ್ಯವಸ್ಥೆಯಲ್ಲಿ ಬೆಂಗಳೂರಲ್ಲಿ ನಾನು ದೇವರು ಕೊಡಬೇಕು ವಿಶೇಷವಾಗಿ. ಇವ ಸದ್ಯಕ್ಕಂತೂ ನಾನು ನನ್ನ ಮನೇಲಿ ಇದ್ದುಕೊಂಡು ಹೀಗೆ ಆನ್ಲೈನಲ್ಲಿ ಎಲ್ಲರಿಗೂ ಹೀಗೆ ಜ್ಞಾನ ಈ ಒಂದು ಗುರುಕುಲವನ್ನು ಮಾಡ್ತಾ ಇದ್ದೇನೆ. ಅದಕ್ಕೆ ಅದು ಸ್ವಲ್ಪ ಮನಸ್ಸಲ್ಲಿ ಕೊರಗಿತ್ತು, ಅಯ್ಯೋ ವಿಭುಧಪ್ರಿಯ ವೇದಾಂತ ಗುರುಕುಲ ಅಂತ ಅಲ್ಲಿ ಇಟ್ಕೊಂಡಿದ್ದೆ, ಇವಾಗ ಅದು ಇಲ್ಲದೆ ಹೋಯ್ತಲ್ಲ ಅಂತ ಆಗ್ತಿತ್ತು. ಅದಕ್ಕೆ ಈ ಸಂಜೆ ಒಂದು ಪಾಠದ್ದು ವಿಭುಧಪ್ರಿಯ ವೇದಾಂತ ಗುರುಕುಲ ಅಂತ ಅದು ಶುರು ಮಾಡಿದ್ದೇನೆ. ಆ ಮಹಾತ್ಮರೇ ನಡೆಸಿಕೊಡಬೇಕು, ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದನ್ನು ಅವರೇ ಕೊಡಿಸಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ. ಎಲ್ಲದಕ್ಕೂ ವಿಶೇಷ ಕಾರಣ ನಮ್ಮ ವಿದ್ಯಾಮಾನ್ಯ ತೀರ್ಥರು, ಅವರ ಪಾದಾರವಿಂದಕ್ಕೆ ನಮಸ್ಕಾರ ಮಾಡ್ತಾ ಇದ್ದೇನೆ. ಹಾಗೆ ದಕ್ಷ ಶಿಷ್ಯರಾದವರಲ್ಲಿ ದಕ್ಷತೆ ಬೇಕು, ಅಂದರೆ ಗುರುಗಳು ಹೇಳಿದ್ದನ್ನು ಗ್ರಹಣ ಮಾಡುವುದು ಅವರಲ್ಲಿ ಬರಬೇಕು. ಅವಾಗೇನಾಗುತ್ತೆ, ಗುರುಗಳಲ್ಲಿ ಆಸಕ್ತಿ ಬೆಳೆಯುತ್ತೆ. ಈ ಶಿಷ್ಯನಿಗೆ ವಿಶೇಷವಾಗಿ ಭಗವಂತನ ಅನುಗ್ರಹ ಆಗಲಿಕ್ಕೆ ಗುರುಗಳಲ್ಲಿ ವಿಶೇಷ ಹೇಳಲಿಕ್ಕೆ ಆಸಕ್ತಿ ಬರುತ್ತೆ. ನಂತರ ಮುಂದೆ ಹೇಳ್ತಾರೆ, ನಿಗಮೇ ದೃಢ ಸೌಹೃದ. ನಿಗಮ ಅಂದರೆ ವೇದ, ವೇದದಲ್ಲಿ ಆಸ್ತಿಕತನ ಇರಬೇಕು. ಅಂದರೆ ವೇದ ಅಂಬೋದು ಪ್ರಮಾಣ, ವೇದ ವಿಶೇಷವಾಗಿ ಸತ್ಯವನ್ನೇ ಹೇಳ್ತಾ ಇದೆ, ಅದನ್ನು ನಾವು ನಂಬಬೇಕು. ಅಲ್ಲ ನಂಬಬೇಕು ಅಲ್ಲ, ಸತ್ಯ ಹೇಳ್ತಾ ಇದೆ, ಅದರಲ್ಲಿ ನಂಬಿಕೆ ಬಂದರೆ ನಾವು ಉದ್ಧಾರ ಆಗ್ತೇವೆ ಅಂತ ಅದರಲ್ಲಿ ವಿಶೇಷವಾದಂಥ ನಂಬಿಕೆ. ಆಸ್ತಿಕತನ ಅಂದರೆ ಅಸ್ಥಿ ಅಂತ, ಭಗವಂತ ಇದ್ದಾನೆ, ವೇದಗಳಿವೆ ಎಂಬ ಎಚ್ಚರ ಯಾರಿಗಿರುತ್ತೆ ಅವರು ಆಸ್ತಿಕರು. ಅದಕ್ಕೆ ನಿಗಮೇ ದೃಢ ಸೌಹೃದ, ಒಳ್ಳೆ ವಿಶೇಷವಾಗಿ ವೇದದಲ್ಲಿ ಅವರಿಗೆ ಆಸಕ್ತಿ ಇರಬೇಕು. ನಂತರ ಅಸತ್ವರ, ಅಸತ್ವರ ಅಂತ ಹೇಳ್ತಾರೆ. ಏನು ಅಸತ್ವರ ಅಂತ ಹೇಳ್ತಾ ಇದ್ದಾರೆ, ಅಚಪಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ವಿದ್ಯಾರ್ಥಿಯಾದವನಿಗೆ ಚಾಪಲ್ಯ ಇರಬಾರದು ಅಂತ. ಅಂದರೆ ಚಾಪಲ್ಯ ಇರಬಾರದು ಅಂದರೆ ಏನು? ಯಾವುದೇ ರೀತಿಯಲ್ಲಿ ಅವನ ಮನಸ್ಸನ್ನು ಅಧ್ಯಯನದಿಂದ ಯಾವುದೂ ಸೆಳೆಯಬಾರದು. ಆ ರೀತಿ ಇದ್ದರೆ ವಿಶೇಷವಾಗಿರತಕ್ಕಂಥ ಅನುಗ್ರಹ ಆಗುತ್ತೆ, ಇಲ್ಲದಿದ್ರೆ ಆಗಲ್ಲ. ಚಾಪಲ್ಯ ಇದ್ರೆ ಕೃಷ್ಣಾರ್ಪಣ ಅಂತ ಹೇಳ್ತಾರೆ. ದೃಷ್ಟಾಂತ, ಇವಾಗ ಈ ತಿಂಡಿ ಊಟ ನಾನಾ ರೀತಿ, ಅದರಲ್ಲಿ ಏನು ಆಸಕ್ತಿ ಇರುತ್ತಲ್ಲ, ಅದು ನಮ್ಮನ್ನು ಓದಿನಿಂದ ದೂರ ಮಾಡಬಾರದು. ಚಿಕ್ಕ ದೃಷ್ಟಾಂತ ಹೇಳಬೇಕಾದ್ರೆ ಗುರುಗಳ ಕಾರುಣ್ಯದಿಂದ ಆಗಿದ್ದು, ಸಾಮಾನ್ಯ ನಾನು ನಮ್ಮ ತಾಯಿಯವ್ರ ಹತ್ರ ಹುಡುಗಿದ್ದಾಗ್ಲಿಂದ ಮನೆಯಲ್ಲಿಲ್ವಾ ಎಲ್ಲ ಹಸಿವೆ, ಹಾಗೆ ಊಟದಲ್ಲೆಲ್ಲ ವಿಶೇಷ ಇರಬೇಕು ಅಂತ ನಮ್ಮ ತಾಯಿ ಹಾಕಿದ್ದು ಹಾಕಿದ್ದೆಲ್ಲ ವಿಶೇಷವನ್ನು ಮಾಡಿ ಹೇಳಿದ್ದು ಮಾಡಿ ಮಾಡಿಕೊಟ್ಟದ್ದು ಎಲ್ಲ ಇದೆ. ಗುರುಗಳ ಹತ್ರ ಸೇರಿದಾಗ ಏನು ನಮ್ಮ ತಾಯಿ ಹತ್ರ ಏನು ಪದಾರ್ಥಗಳು ಭೋಜನ ಆಗ್ತಿತ್ತು ಅದಕ್ಕೆ 10 ಪಟ್ಟು ಜಾಸ್ತಿ ಇತ್ತಾಯಿತು. ನಿಜವಾಗಿ ತಾಯಿಯನ್ನು ಮೀರಿ ಅಭಿಮಾನ ತೋರಿದವರು ನನ್ನ ಗುರುಗಳು. ಯಾವುದರಲ್ಲೂ ಕಡಿಮೆ ಮಾಡಿಲ್ಲ, ಜ್ಞಾನದಲ್ಲೂ ಕಡಿಮೆ ಮಾಡಿಲ್ಲ, ಅನ್ನದಲ್ಲೂ ಕಡಿಮೆ ಮಾಡಿಲ್ಲ, ಅಭಿಮಾನದಲ್ಲೂ ಕಡಿಮೆ ಮಾಡಿಲ್ಲ. ನಾವು ಮಠ ಬಿಟ್ಟು ಅಂದರೆ ಅಧ್ಯಯನ ಆದಮೇಲೆ ಮನೆಗೆ ಬರುವಾಗ ಕೊನೆಯ ದಿನ ಪರ್ಯಂತ ಮೊದಲನೆಯ ದಿನ ಏನು ಅಭಿಮಾನ ತೋರಿದ್ರು ಅದೇ ಅಭಿಮಾನ ಕೊನೆವರೆಗೂ ತೋರಿದ್ರು. ಅಷ್ಟು ದೀಕ್ಷೆಯಿಂದ ಪಾಠ, ಅಷ್ಟು ಶ್ರದ್ಧೆಯಿಂದ ಹೇಳಿಕೊಟ್ರು, ಕರುಣೆಯಿಂದ ಹೇಳಿಕೊಟ್ರು. ಸರಿ, ಆ ಒಂದು ಸಂದರ್ಭದಲ್ಲಿ ನಮಗೆ ತುಂಬ ಶಿಷ್ಯರಾಗಿಯೇ ಅನೇಕ ಕೆಲಸಗಳು ಸ್ವಾಮಿಗಳೇನು ಹೇಳ್ತಾ ಇದ್ದಾರೆ, ನಾವೇ ಮಾಡಬೇಕಾದ ಸೇವಾ ಮಾಡಬೇಕಾದ್ದರಿಂದ ಕೃಷ್ಣನ ಸೇವೆ ಮಾಡ್ತಾ ಇದ್ವಿ. ತುಂಬ ಸುಸ್ತಾಗ್ತಿತ್ತು, ಸುಸ್ತಿಗೆ ತಕ್ಕಂತೆ ಊಟವೂ ಜಾಸ್ತಿ ಹೋಗ್ತಿತ್ತು. ಬೇಕಾದಷ್ಟು ಭಕ್ಷ್ಯ ಭೋಜ್ಯಗಳು ಕೃಷ್ಣನ ಹತ್ರ, ಏನು ಕಡಿಮೆ. ಆದರೆ ಅದು ಊಟ ಆದ ಕೂಡಲೇ ವಿಶೇಷವಾಗಿ ನಿದ್ದೆ ಬರ್ತಿತ್ತು, ಹೊಟ್ಟೆ ತುಂಬ ಊಟ ಮಾಡಿಬಿಟ್ರೆ. ಸ್ವಾಮಿಗಳು ನಮ್ಮ ಊಟ ಆದ ಕೂಡಲೇ ಪಾಠಕ್ಕೆ ಕರಿಬೇಕು, ನೋಡಿದ್ರೆ ನಿದ್ದೆ ಬರ್ತಾ ಇದೆ ಪಾಠದಲ್ಲಿ. ಕೊನೆಗೆ ನೋಡಿದ್ದಾಯ್ತು, ಓಹೋ ಈ ಚಾಪಲ್ಯ ಇದ್ದರೆ ಭಾಳ ಕಷ್ಟ ಅಂಥೇಳಿ ಸ್ವಾಮಿ ಅನುಗ್ರಹ ಮಾಡಿದ ಗೆದ್ದುಕೊಂಡು ಬಂದು, ಆವಾಗ ಊಟದಲ್ಲಿ ಚೂರೇ ಅನ್ನ, ಒಂದೆರಡು ಸೋರ ಸಾರು ಕುಡಿದು ಬಿಟ್ಟು ಎದ್ದು ಬಿಡೋದು. ನಿದ್ದೆ ಬಾರದಷ್ಟು ಆಹಾರ ಸ್ವಲ್ಪ ತಗೊಳ್ಳೋದು. ನಂತರ ಯಾವಾಗ ಸ್ವಲ್ಪ ಸಾಯಂಕಾಲ ಬಿಡುವಿದ್ದಾಗ ಇನ್ನೇನಾದರೂ ಚೂರು ಮಠದಲ್ಲಿ ಶಿಷ್ಯರಿಗಾಗಿ ತಿಂಡಿ ಗಿಂಡಿ ಇಡ್ತಾ ಇದ್ರು, ಅದು ತಗೊಳ್ತಾ ಇದ್ವಿ. ಮಧ್ಯಾಹ್ನದತ್ತು ಪಾಠದ ಕಾಲದಲ್ಲಿ ಊಟಕ್ಕೆ ಆಸೆಪಟ್ಟು ಏನು ಭಕ್ಷ್ಯಗಳು ತಿಂದರೆ ಅದು ಪಾಠವೇ ಹೋಗ್ಬಿಡ್ತಾ ಇತ್ತು. ಅದಕ್ಕೆ ಅವೆಲ್ಲ ಕತ್ತರಿಸಿಕೊಂಡು ಆ ಥರ ಗುರುಗಳ ಅನುಗ್ರಹದಿಂದ ಅಧ್ಯಯನ ಮಾಡಿದ್ದಾಯಿತು. ಚಾಪಲ್ಯ ಸ್ವಾಮಿ ದಯದಿಂದ ನಿಗ್ರಹ ಮಾಡಿಕೊಂಡಿದ್ದ, ಇಲ್ಲಾಗಿದ್ರೆ ನಾಲಿಗೆ ಸೆಳೆದು ಬಿಡುತ್ತೆ, ಹೊಟ್ಟೆ ತುಂಬುತ್ತೆ, ತುಂಬಿದ ಕೂಡಲೇ ನಿದ್ದೆ ಬರುತ್ತೆ, ಉಂಡ ಮೇಲೆ ಶಯನ ಅಂತ ಹೇಳಿ. ಅದಕ್ಕೆ ವಿಶೇಷವಾಗಿ ನಾವು ಬಹಳ ಅಲ್ಪ, ಅನೇಕ ಜನ ಇನ್ನೂ ಇದ್ದಾರೆ, ಏನು ಇಡೀ ಗ್ರಂಥಗಳ ಗ್ರಂಥಗಳೇ ಪೂರ್ಣ ಬಾಯ್ಪಾಠ ಮಾಡಿದವರು ಇದ್ದಾರೆ. ಅಂತಹ ವಿದ್ಯಾರ್ಥಿಗಳ ಶ್ರಮ ಬಹಳ ಅತ್ಯದ್ಭುತವಾದ್ದು. ಆದ್ದರಿಂದ ಯಾರಾದರೆ ವಿದ್ಯಾರ್ಥಿ ಅಂತ, ವಿದ್ಯಾರ್ಥಿ ಅಂದರೆ ಯಾರು ಚಿಕ್ಕ ಹುಡುಗರೇ ಅಂತಲ್ಲ, ನಾವೆಲ್ಲರೂ ವಿದ್ಯಾರ್ಥಿಗಳೇ, ಇನ್ನೂ ವಿದ್ಯಾರ್ಥಿಗಳೇ ನಾವೆಲ್ಲ. ಅಸತ್ವರಹ ಅಂದರೆ ಚಾಪಲ್ಯ ಇರಬಾರದು, ಇನ್ನೊಂದು ಅವಸರ ಇರಬಾರದು. ಕೆಲವರಿಗೆ ಏನಾಗುತ್ತೆ ಅಂದರೆ ಅಧ್ಯಯನ ಮಾಡೋ ಕಾಲಕ್ಕೆ ಎಲ್ಲ ಓದಿಬಿಡಬೇಕು ಅಂತ ಅವಸರ ಇರುತ್ತೆ, ಅದರಿಂದ ಯಾವುದು ಸರಿಯಾಗಿ ಓದಲ್ಲ. ಬೇಗ ಪೂರ್ಣ ಮಾಡಿಬಿಡಬೇಕು ಅಂತ ಆಸೆಯಿಂದ ಎಲ್ಲ ಚೂರು 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 ಮಾಡ್ಕೊಂಡು ಹೊರಡ್ತಾ ಇರ್ತಾರೆ, ಹಾಕಿ ಮಾಡಬಾರ್ದು ಕೆಡ್ತಾ ಇದ್ದಾರೆ. ಅಸತ್ವರಹ ಅರ್ಥ ಜಿಜ್ಞಾಸುಹು ಅಂದರೆ ವಿಶೇಷವಾಗಿರತಕ್ಕಂಥ ವೇದ ಶಾಸ್ತ್ರಾರ್ಥವೇನಿದೆ ಅದರ ಒಳ ಅರ್ಥವೇನು ಅದನ್ನು ಚೆನ್ನಾಗಿ ತಿಳ್ಕೋಬೇಕು ಅಂತ ಆಸೆ ಇರಬೇಕು ಅವನಿಗೆ. ನಂತರ ಅನಸೂಯು, ಅಸೂಯ ಇರಬಾರದು, ಇನ್ನೊಬ್ಬರು ನೋಡಿ ಹೊಟ್ಟೆ ಕಿಚ್ಚು ಇರಬಾರದು, ಅದಿದ್ದರೆ ಮುಗೀತು. ನಮ್ಮ ನಾವು ಬೇರೆ ಒಂದು ಬೆಂಕಿ ಹಚ್ಚಿಕೊಳ್ಳಬೇಕಾದ ಅವಸರ ಇಲ್ಲ. ಯಾರ ಹೊಟ್ಟೆಯಲ್ಲಿ ಅಸೂಯ, ಹೊಟ್ಟೆ ಕಿಚ್ಚಿದೆಯೋ ಆ ಕಿಚ್ಚು ಅವನನ್ನು ಸುಟ್ಟು ಬಿಡುತ್ತೆ. ಅದರಿಂದ ಅಸೂಯ ಇರಬಾರ್ದು. ನಂತರ ಅಮೋಘವಾಕು. ಅಮೋಘವಾಕು ಅಂದರೆ ಸಾಮಾನ್ಯವಾಗಿ ಅವ್ರ ವಾಕು ಬಹಳ ಪ್ರಬಲ, ಅಮೋಘವಾಕು ಅಂತಾರೆ. ಏನ ಶಬ್ದದ ಅರ್ಥ? ಮೋಘ ಅಂದರೆ ವ್ಯರ್ಥ, ಮೋಘ ಅಂದರೆ ವ್ಯರ್ಥ, ಅಮೋಘ ಅಂದರೆ ವ್ಯರ್ಥವಲ್ಲದ್ದು. ಯಾವುದು ವಾಕು? ವ್ಯರ್ಥವಾದ, ಹೇಳ್ತಾ ಇದ್ದಾರೆ, ವ್ಯರ್ಥಾಲಾಪಹೀನ. ಅವನು ವಿದ್ಯಾರ್ಥಿ ಆಗಿದ್ದಾನೆ, ಅವನು ಚೆನ್ನಾಗಿ ಅಧ್ಯಯನ ಮಾಡ್ತಾ ಇದ್ದಾನೆ, ಮೇಲಕ್ಕೆ ಬರಬೇಕು. ಅಥವಾ ವಿದ್ಯಾರ್ಥಿ ಎಷ್ಟುವರೆಗೆ? ಸಾಯೋಪರ್ಯಂತ ವಿದ್ಯಾರ್ಥಿಯೇ. ಆದ್ದರಿಂದ ವಿದ್ಯೆಯನ್ನು ಕಲಿಬೇಕಾದರೂ, ಕಲಿತ ವಿದ್ಯೆ ನಿಲ್ಲಬೇಕಾದರೂ, ನಿಂತ ವಿದ್ಯೆ ಅನುಭವಕ್ಕೆ ಬರಬೇಕಾದರೂ, ಅನುಭವಕ್ಕೆ ಬಂದದ್ದನ್ನು ಇನ್ನೊಬ್ಬರಿಗೆ ಪಾಠ ಮಾಡಬೇಕಾದರೂ ವ್ಯರ್ಥವಾದ ಮಾತು ಇರಬಾರದು. ಎಷ್ಟು ಕಡಿಮೆ ಮಾತಿನಿಂದ ಜೀವನ ನಡೆಸಲಿಕ್ಕಾಗುತ್ತೋ ಅಷ್ಟು ಕಡಿಮೆ ಮಾತು ಮಾತಾಡಬೇಕು ಅಂತ ಇಡೀ ಭಾರತ, ಭಾಗವತ ಪ್ರತಿಯೊಂದರಲ್ಲಿ ಹೇಳೋದದೆ. ಮಾತು ಕಡಿಮೆ ಬಳಸಿ, ಮಾತು ಕಡಿಮೆ ಬಳಸಿ. ಯಾಕೆ? ನಾವು ಮಾತಾಡಿದ್ರೆ ನಿಮ್ಗೇನು ತೊಂದರೆಯಪ್ಪ? ಮಾತಾಡಲಿಕ್ಕೂ ಸ್ವಾತಂತ್ರ್ಯ ಇಲ್ವಾ? ಸುಮ್ಮನೆ ಇವೆಲ್ಲ ನಮ್ಮನ್ನು ಅನ್ನೆಸೆಸರಿ ಕಂಟ್ರೋಲ್ ಮಾಡ್ತಾ ಇದ್ದೀರಾ ಅಂತ ಅನ್ನಿಸಬಹುದು. ನೋಡಿ, ಬೇಕಾದರೆ ದಿನಾಗೂ ಮಾತಾಡ್ತಾ ಇರ್ತೀರಲ್ಲ, ನಾನ್ ಸ್ಟಾಪ್ ಕೆಲವರು ಮಾತಾಡ್ತಿರ್ತಾರೆ ಎಲ್ಲ, ಅದು ಅವರ ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಒಂದು ದಿನ ಇಡೀ ಮೌನ ಇದ್ದು ನೋಡಿ, ಏನೋ ಕಳ್ಕೊಂಡಂತೆ ಇರುತ್ತೆ, ಅದೇ ಆಕ್ಸೆಪ್ಟ್ ಮಾಡ್ತೀರಿ. ಏನು ಆ ದಿನಾಗೂ ಮಾತಾಡಿ ಮಾತಾಡಿ ಮಾತಾಡದೇ ಇದ್ದರೆ ಅಯ್ಯೋ ಅಂತಿರುತ್ತೆ. ಆದರೆ ಇನ್ನೊಂದು ಕಡೆ ನೀನು ಅಬ್ಸರ್ವ್ ಮಾಡಬೇಕಾಗಿದ್ದು, ಮಾತು ತುಂಬ ಮಾತಾಡಿದರೆ, ಮಾತು ತುಂಬ ಮಾತಾಡಿದರೆ ಶಕ್ತಿಯೆಲ್ಲ ಹೋಗಿಬಿಡುತ್ತೆ, ನೆರವೇರಿಯರಾಗ್ತೇವೆ. ಅದಕ್ಕೆ ನೋಡಿ, ಯತಿಗಳಿಗೆ ಇಷ್ಟೇ ಊಟ ಅಂತಿಟ್ರು, ಗೃಹಸ್ಥರಿಗೂ ಇಷ್ಟು ಊಟ ಅಂತಿಟ್ರು, ಬ್ರಹ್ಮಚಾರಿಗಳಿಗೆ ಎಷ್ಟು ಯಥೇಚ್ಛಂ ಬ್ರಹ್ಮಚಾರಿಣ, ಯಥೇಷ್ಟಂ, ಎಷ್ಟು ಬೇಕಾದ್ರೂ ತಿನ್ನಲಿ ಅಲ್ಲ. ಆ ವಿದ್ಯಾರ್ಥಿಗಳು ಓದೋದಲ್ವಾ ಅಂದರೆ, ಹೇಳ್ತಾರೆ, ಆ ಅಧ್ಯಯನ ಮಾಡುತ್ತಾ ಕೂತಿರುವಾಗ ಅಥವಾ ಅದನ್ನು ಪಾರಾಯಣಾದಿಗಳು ಅದನ್ನು ಚೆನ್ನಾಗಿ ಹೇಳುವುದು ಇವೆಲ್ಲ ಮಾಡುತ್ತಾ ಇದ್ದರೆ ಎಂಥ ಕಲ್ಲು ಜೀರ್ಣ ಆಗಿಬಿಡುತ್ತೆ. ಫಿಸಿಕಲ್ ಎಕ್ಸಸೈಸೇ ಬೇಕಾಗಿಲ್ಲ, ವಿಶೇಷವಾದ ಆ ಪಾರಾಯಣ ಮಾತು, ಬಾಯಿಯಿಂದ ಮಾತು ನಾನ್ ಸ್ಟಾಪ್ ಆಗಿ ಬಂದರೆ ಅದು ದೇವರ ಕುರಿತಾಗಲಿ ಏನೇ ಆಗಲಿ ಜೀರ್ಣ ಮಾಡಿಬಿಡುತ್ತೆ, ಹೊಟ್ಟೆ ಇಲ್ಲ ಅನ್ನ. ಅಷ್ಟೇ ಅಲ್ಲ, ಶಕ್ತಿಯೆಲ್ಲ ಹೀರ್ತಾ ಬರುತ್ತೆ. ಅದಕ್ಕೆ ಅಧ್ಯಯನ ಮಾಡುವವರು, ಈ ಪ್ರವಚನ ಇದೆ 4 ಗಂಟೆ ಕೂತರೆ 8 ಗಂಟೆವರೆಗೂ ನಡೆಯುತ್ತಲ್ವ, 9 ಗಂಟೆವರೆಗೂ. ಕೆಲವೊಮ್ಮೆ ಈ ಹೊಟ್ಟೆ ಆ ಪ್ರಾಂತದಲ್ಲಿ ತುಂಬ ಸಲ ನೋವೇ ಬಂದುಬಿಡುತ್ತೆ. ತುಂಬ ಪ್ರವಚನ ಮಾಡಿ 5-6 ತಾಸು, ದಿನಕ್ಕೆ 9 ತಾಸು ಆಗುತ್ತೆ, ನೋವು ಬಂದುಬಿಡುತ್ತೆ ಕೆಲವು ಸಲ ತುಂಬ ಇದಾದರೆ. ಆದರೂ ಆ ಪಾಠದಲ್ಲಿರುವ ಆನಂದ ಇನ್ನೆಲ್ಲೂ ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ತಕ್ಕಂತೆ ವಿಶ್ರಾಂತಿ ಸ್ವಲ್ಪ ಮಾಡ್ಕೊಂಡು ಹೋಗ್ತಾ ಇರಬೇಕು, ಇಲ್ಲದಿದ್ದರೆ ಜೀವನದಲ್ಲಿ ಏನೂ ಸಾಧಿಸಲಿಕ್ಕಿಲ್ಲ. ಅದು ಇರು, ಬೇರೆ ಇಡೋಣ. ಆದರೆ ಹೇಳಿದೆ, ಎಲ್ಲಿಗೆ ಹೇಳಿದೆ? ವಿಶೇಷವಾಗಿ ಬಾಯಿಯಿಂದ ತುಂಬ ಮಾತು ಬರ್ತಾ ಇದ್ದರೆ ಅದು ದೇವರದ್ದೇ ಆಗಿರಲಿ, ಶಕ್ತಿ ಹೀರುತ್ತೆ. ಹಾಗೆ ಅಂತ ಆ ಶಕ್ತಿಗೆ ತಕ್ಕಂತೆ ತಗೊಳ್ಳೋಣ. ಆದರೆ ಹೊರಗಿನ ಮಾತೇ ಜಾಸ್ತಿ ಆದರೆ ಅವಾಗೇನಾಗುತ್ತೆ ಅಂದರೆ, ಇಲ್ಲಿ ದೇವರ ಕುರಿತು ಮಾತಾಡ್ತಾ ಇದ್ದರೆ ಒಂದು ಕಡೆ ಶಕ್ತಿ ಬರ್ತಾ ಇರುತ್ತೆ, ಈ ಫಿಸಿಕಲ್ ಶಕ್ತಿ ಹೋಗ್ತಾ ಇರುತ್ತೆ, ಮೆಂಟಲ್ಲಿ ತುಂಬ ಆನಂದ ಆಗ್ತಾ ಇರುತ್ತೆ, ಆ ಶಕ್ತಿ ತುಂಬ್ತಾ ಇರುತ್ತೆ, ಫಿಸಿಕಲಿ ಸ್ವಲ್ಪ ಮತ್ತು ತುಂಬಿಕೊಂಡ್ರೆ ಆಗುತ್ತೆ. ಆದರೆ ಲೌಕಿಕವಾದ ವಿಷಯಗಳ ಕುರಿತೇ ನಾವು ಮಾತಾಡ್ತಾ ಇದ್ದರೆ ಅವಾಗೇನಾಗುತ್ತೆ, ಸ್ಪಿರಿಚುವಲ್ ಶಕ್ತಿಯೂ ತುಂಬಲ್ಲ, ಇದ್ದದ್ದು ಹೋಗುತ್ತೆ, ರೋಗಕ್ಕೆ ಆಸ್ಪದ ಆಗುತ್ತೆ. ಆದಷ್ಟು ಸೈಲೆನ್ಸ್ ಇದ್ದರೆ ಬಹಳ ಉತ್ತಮ, ಶಕ್ತಿಯೆಲ್ಲ ಉಳ್ಕೊಳ್ಳುತ್ತೆ, ಅಧ್ಯಯನಕ್ಕೆ ಉಪಯೋಗ ಆಗುತ್ತೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಅಮೋಘವಾಕ್ ಅಂದರೆ ವ್ಯರ್ಥ ಆಲಾಪಹೀನ. ವ್ಯರ್ಥವಾಗಿ ಒಂದು ಮಾತು ಮಾತಾಡಬಾರ್ದು, ಏನಾದರೂ ಮಾತಿದ್ದರೆ ಅದಕ್ಕೆ ವಿಶೇಷವಾಗಿರತಕ್ಕಂಥ ಕಾರಣ ಇರಬೇಕು. ಇಲ್ಲದಿದ್ದರೆ ಮಾತಿರಬಾರ್ದು. ಮುಂದೆ ಹೇಳ್ತಾ ಇದ್ದಾರೆ, ಜಾಯಾಪತ್ಯ ಗೃಹ ಕ್ಷೇತ್ರ ಸ್ವಜನ ದ್ರವಿಣಾದಿಷು ಉದಾಸೀನ ಸಮಂ ಪಶ್ಯೇತ್ ಸರ್ವೇಷು ಅರ್ಥಮಿವಾತ್ಮನಃ. ಒಳ್ಳೆ ವಿಷಯವನ್ನು ಹೇಳ್ತಾ ಬರ್ತಾ ಇದ್ದಾರೆ. ಇದು ಏನು ಎಂಬುದನ್ನು ನಾಳೆ ನೋಡೋಣ. ಇನ್ನು ನಾಳೆ ದ್ವಾದಶಿ ಅಂದರೆ, ಯದ್ಯಪಿ ಎರಡು ದಶಮಿ ಇವೆಲ್ಲ ಬಂದದ್ದರಿಂದ ನಾಳೆ ದ್ವಾದಶಿ ಮೇಲೆ ತ್ರಯೋದಶಿಯೂ ಬಂದುಬಿಟ್ಟಿದೆ, ಪ್ರದೋಷ ಬಂದಿದೆ. ಆದ ಕಾರಣ ನಾಳೆ ಪಾಠ ಸಾಯಂಕಾಲ ಇರಲ್ಲ, ನಾಳೆ ಹರಿಕಥಾಮೃತಸಾರ ಪಾಠ ಇರಲ್ಲ, ಹಾಗೆ ವಿಶೇಷವಾಗಿ ತೀರ್ಥ ಪ್ರಬಂಧ ಪಾಠ. ಪಾಠ ಅಂತ ಹೆಸರಿಟ್ಟುಕೊಂಡದ್ದು ಯಾವುದು ಪ್ರದೋಷ ಕಾಲದಲ್ಲಿ ಮಾಡಬಾರದು, ಪ್ರದೋಷ ಕಾಲದಲ್ಲಿ ಮಾಡಬಾರದು. ಆದ್ದರಿಂದ ಆ ಎರಡು ಪಾಠಗಳಿರಲ್ಲ. ನಂತರ ವಿಶೇಷವಾಗಿರ್ತಕ್ಕಂಥ ಪ್ರವಚನಗಳು, ಭಾರತ ಭಾಗವತ, ನಂತರ ನಾರಾಯಣ ವರ್ಮ ಪ್ರವಚನ ನಾಳೆ ಇರುತ್ತೆ. ನಾಳದ್ದು ಚತುರ್ದಶಿ ಶುರುವಾಗುತ್ತೆ. ಯದ್ಯಪಿ ಚತುರ್ದಶಿ ಕಾಲ, ಚತುರ್ದಶಿ ಅಮಾವಾಸ್ಯ ಅಥವಾ ಹುಣ್ಣಿಮೆ ಪಾಡ್ಯ ಎಲ್ಲದರಲ್ಲಿ ಪ್ರವಚನ ಕಡ್ಡಿ ಇಲ್ಲ, ಎಲ್ಲ ಕಡೆ ಪ್ರವಚನಗಳು ಮಾಡ್ತಾರೆ. ಪಾಠವು ಪಾಡ್ಯವನ್ನು ಬಿಡೋದು ಇದೆ. ಆದರೆ ನಾನು ಚತುರ್ದಶಿ ಆದಮೇಲೆ ಹುಣ್ಣಿಮೆ ಪಾಡ್ಯ, ಚತುರ್ದಶಿ ಅಮಾವಾಸ್ಯ ಪಾಡ್ಯ ಇವುಗಳನ್ನು ನಾನು ಬೇಡ ಅಂತ ಬಿಟ್ಟದ್ದು ಯಾಕೆ ಅಂತ ಹೇಳಿದರೆ, ಹೇಳಿದ್ದೆಲ್ಲ ಮೆಲುಕು ಹಾಕ್ಕೊಳ್ಳಿಕ್ಕೆ ಸಮಯ ಬೇಕಾಗುತ್ತೆ. ತುಂಬ ಜನ ನನಗೆ ಮೆಸೇಜ್ ಮಾಡ್ತಾ ಇರ್ತಾರೆ, ನೀವು ಸಮಯ ಕೊಟ್ಟಿದ್ದಕ್ಕೆ ನಮಗೆ ಹಿಂದಿನದ್ದೆಲ್ಲ ಇವಾಗ ಮೆಲುಕು ಹಾಕ್ತಾ ಇದ್ದೀವಿ ಆ ಸಮಯದಲ್ಲಿ, ಇಲ್ಲದಿದ್ದರೆ ನೋಡಿ ತುಂಬ ಜನ ಇವಾಗ ಫಾಲೋ ಆಗ್ತಾ ಇದ್ದಾರಲ್ಲ, 4 ಗಂಟೆ 4:45 ಕಾಲಕ್ಕೆ ನಾನು ಶುರು ಮಾಡ್ತೀನಿ. 4:45ಕ್ಕೆ ಶುರು ಮಾಡಿದರೆ 9:08 ಪರ್ಯಂತ ಏನು ಪಾಠ ಇದೆ ಅಷ್ಟರ ಪರ್ಯಂತ ಎಲ್ಲದಕ್ಕೂ ಬರೋರಿದ್ದಾರೆ, ಎಲ್ಲವನ್ನ ಕೇಳೋರಿದ್ದಾರೆ. ಮತ್ತೆ ಅವರಿಗೆ ಒಂದು ದಿವಸ ಆದರೂ ಕೇಳಿದ್ದನ್ನು ಮೆಲುಕು ಹಾಕಲಿಕ್ಕೆ ಸಮಯ ಕೊಡದಿದ್ದರೆ ಹೇಗಾಗುತ್ತೆ? ಅದು ನಾನು ಅನ್ಯಾಯ ಮಾಡಿದಂಗೆ ಆಗುತ್ತೆ. ಆದ್ದರಿಂದ ವಿಶೇಷವಾಗಿ ಚತುರ್ದಶಿ ಹುಣ್ಣಿಮೆ ಪಾಡ್ಯ 3 ದಿನಗಳ ಕಾಲ ಏನು ಇರಲ್ಲ, ನಂತರ ಬಿದಿಗೆಯಿಂದ ಎಲ್ಲವೂ ಶುರುವಾಗುತ್ತೆ. ಬಿದಿಗೆಯಿಂದ ವಿಶೇಷವಾಗಿರ್ತಕ್ಕಂಥ ಹರಿಕಥಾಮೃತಸಾರ ಪಾಠ, ನಂತರ ಭಾಗವತ ಭಾರತ, ಮತ್ತು ವಿಶೇಷವಾದ ಪ್ರವಚನ ಏನು ಶುರುವಾಗಿದೆ ಅದು 3 ದಿನಗಳ ಕಾಲ ಇರಲ್ಲ, ನಂತರ ಶುರುವಾಗುತ್ತೆ ನಾರಾಯಣ ವರ್ಮ, ನಂತರ ಮತ್ತು ತೀರ್ಥ ಪ್ರಬಂಧ ಪಾಠ ಎಲ್ಲವೂ ಬಿದಿಗೆಯಿಂದ ಶುರುವಾಗುತ್ತೆ. ಆದ್ದರಿಂದ ವಿಶೇಷವಾಗಿರ್ತಕ್ಕಂಥ ಇದಕ್ಕೆ ಎಲ್ಲರೂ ಸಹಕಾರ ಕೊಡ್ತಾ ಇದ್ದೀರಾ, ಆ ಸಹಕಾರ ಹಾಗೆ ಮುಂದುವರಿಯಲಿ ಅಂತ ನಾನು ಬಯಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಈಗ ಚೂರು ಹೊತ್ತಿಗೆನೆ ವಿಶೇಷವಾಗಿರ್ತಕ್ಕಂಥ ನಾರಾಯಣ ವರ್ಮದ ಪ್ರವಚನ ಶುರುವಾಗುತ್ತೆ.